ಆಕಾಶವಾಣಿ
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಮಕ್ಕಳ ಮನೆಗೆ ದೀಪ
ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ಮಕ್ಕಳ ಹಕ್ಕುಗಳ ಜಾರಿಗೆಗೆ 20ರ ಸಂಭ್ರಮದ ಅಂಗವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ.
ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು.
ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ ರಚನೆ ಕೆ ರಾಘವೇಂದ್ರ ಭಟ್. ಸಂಯೋಜನಾ ಅಧಿಕಾರಿಗಳು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಕೇಳುಗರೆ, ಈ ಸರಣಿ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಲಾಗುವುದು. ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆದು ಕಳಿಸಿದವರಿಗೆ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನಾ ವತಿಯಿಂದ ಬಹುಮಾನವನ್ನ ನೀಡಲಾಗುವುದು. ಆದ್ದರಿಂದ ಕಾರ್ಯಕ್ರಮವನ್ನ ಗಮನವಿಟ್ಟು ಕೇಳಿ.
ಇವತ್ತಿನ ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ಎಲ್ಲ ಕೇಳುಗರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ಒಂದು ಸಂರಕ್ಷಣೆ, ಮಕ್ಕಳ ಹಕ್ಕುಗಳು ಅಂದರೆ ಏನು, ಯಾಕೆ ಈ ಮಕ್ಕಳ ಹಕ್ಕುಗಳಿಗೆ ಹೆಚ್ಚು ನಾವು ಒತ್ತನ್ನು ಕೊಡಬೇಕಾಗಿದೆ ಅಂತಕ್ಕಂಥ ಒಂದು ಸಂವಾದ ಕಾರ್ಯಕ್ರಮವನ್ನು ಕೇಳೋಣ. ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಸಂಯೋಜನಾಧಿಕಾರಿಗಳು ಕೆ ರಾಘವೇಂದ್ರ ಭಟ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರಿಗೆ ಈ ಮಕ್ಕಳ ಹಕ್ಕುಗಳ ಕುರಿತು ವಿಶೇಷವಾದಂಥ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಜೊತೆಗೇ ಇನ್ನೊಂದು ವಿಶೇಷತೆ ಅಂತಂದರೆ, ಇಂದು ನಾವು ಈ ಮಕ್ಕಳ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ದಿನದ ಮಹತ್ವ ಏನಿದೆ ಅಂತಕ್ಕಂಥ ವಿಚಾರವನ್ನು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಭಟ್ ಅವರೇ.
ನಮಸ್ಕಾರ.
ಮೊದಲನೇದಾಗಿ ಇಂದು ನಾವು ಮಕ್ಕಳ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ, ಈ ಒಂದು ದಿನದ ವಿಶೇಷತೆ ಏನು?
ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ದಿನ. ಇವತ್ತು ಮಕ್ಕಳಿಗೋಸ್ಕರ, ಅವರು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬದುಕಲಿಕ್ಕೋಸ್ಕರ ವಿಶ್ವಸಂಸ್ಥೆ 1989 ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಡಂಬಡಿಕೆಯನ್ನು ಅಥವಾ ಸಮಾವೇಶವನ್ನು ಮಾಡಿದೆ. ಆ ಸಮಾವೇಶದಲ್ಲಿ ಸುಮಾರು 165 ರಾಷ್ಟ್ರಗಳು ಸೇರಿಕೊಂಡು ಮಕ್ಕಳಿಗೋಸ್ಕರ, ಅವರ ಎಲ್ಲ ಬದುಕಿಗೋಸ್ಕರ, ಎಲ್ಲ ಶೋಷಣೆಯಿಂದ ಹೊರಬಂದು ಬದುಕಲಿಕ್ಕೋಸ್ಕರ, ಅವರಿಗೋಸ್ಕರ ಮಕ್ಕಳ ಹಕ್ಕುಗಳು ಅನ್ನುವಂಥ ಒಂದು ವಿಚಾರವನ್ನು ಇಡೀ ಜಗತ್ತಿಗೆ ತಂದಿದೆ. ಆ ಜಗತ್ತಿಗೆ ತಂದು ಜಾರಿಗೆ ತಂದು ಅನುಷ್ಠಾನ ಮಾಡಿದ ದಿನವೇ 20 ನವೆಂಬರ್ 1989 ಇಸವಿಯಲ್ಲಿ. ಇವತ್ತಿಗೆ ಆ ಹಕ್ಕುಗಳು ಅನುಷ್ಠಾನ ಆಗಿ ಜಾರಿಗೆ ಬಂದು 20 ವರ್ಷ ಕಳೆದಿದ್ದೀವಿ. ಅಂಥ ಸಂಭ್ರಮದಲ್ಲಿ ನಾವಿದ್ದೀವಿ.
ಈ ಹಕ್ಕುಗಳು ಹಕ್ಕುಗಳು ಅಂತ ಹೇಳ್ತೀವಿ, ಮಕ್ಕಳ ಹಕ್ಕುಗಳು ಮಕ್ಕಳ ಹಕ್ಕುಗಳು ಅಂತಂತೇಳಿ,
ಸರಿ
ಏನು ಈ ಮಕ್ಕಳ ಹಕ್ಕುಗಳು ಅಂದರೆ?
ಓಕೆ, ನಮಗೆಲ್ಲರಿಗೂ ಕೂಡ ಮಾನವ ಹಕ್ಕುಗಳು ಅಂತ ಕೇಳಿ ಅಭ್ಯಾಸ ಇದೆ, ನನ್ನ ಹಕ್ಕು ಅದು ಅಂತ ಕೇಳಿ ಅಭ್ಯಾಸ ಇದೆ. ಆದರೆ ಮಕ್ಕಳಿಗೋಸ್ಕರ ಹಕ್ಕು ಇದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಏನಕ್ಕೋಸ್ಕರ ಮಕ್ಕಳಿಗೆ ಹಕ್ಕು? ಅವರು ಚಿಕ್ಕವರು, ಅವರು ಪಾಪ, ಅವ್ರಿಗೇನು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಇನ್ನೊಬ್ಬರಿಗೆ ಅವಲಂಬಿತರು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ವಿಶ್ವಸಂಸ್ಥೆ ಆ ಥರ ಪರಿಗಣಿಸಲಿಕ್ಕೆ ತಯಾರಿಲ್ಲ. ಮಕ್ಕಳು ಈ ಸಮಾಜದ ಮತ್ತು ಈ ದೇಶದ ಅಥವಾ ಪ್ರತಿಯೊಂದು ರಾಷ್ಟ್ರದ ಪ್ರಜೆಗಳು. ನಮ್ಮ ದೇಶದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಮಕ್ಕಳನ್ನೆಲ್ಲ ನಾಳಿನ ಪ್ರಜೆಗಳು ಅಂತ ಹೇಳಿ ಅಭ್ಯಾಸ. ಇಂದಿನ ಮಕ್ಕಳೇ ನಾಳಿನ
ಪ್ರಜೆಗಳು.
ಆದರೆ ಸಂವಿಧಾನ ಪ್ರಕಾರ ಅಥವಾ ಕಾನೂನಿನ ಪ್ರಕಾರ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳುವಂಥದ್ದೇ ಒಂದು ಕಾನೂನಿನ ಉಲ್ಲಂಘನೆ ಮತ್ತು ಸಂವಿಧಾನದ ಉಲ್ಲಂಘನೆ. ಆ ಥರ ಹೇಳುವಾಗಿಲ್ಲ. ಯಾವ ಮಗು ತನ್ನ ತಾಯಿ ಹೊಟ್ಟೆಯಿಂದ ಈ ಭೂಮಿಗೆ ಬೀಳುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ ಆಗುತ್ತೆ. ಅಂಥ ಪ್ರಜೆಗಳು ಮಕ್ಕಳಾಗಿರೋದ್ರಿಂದ ಅವರಿಗೋಸ್ಕರ ಅವರ ಹಕ್ಕುಗಳನ್ನು ಅನುಭವಿಸಿಕೊಂಡು ಚೆನ್ನಾಗಿ ಬದುಕಲಿಕ್ಕೋಸ್ಕರ ಒಂದಷ್ಟು ಅಂಶಗಳನ್ನು ಇವತ್ತು ವಿಶ್ವಸಂಸ್ಥೆ ಇಡೀ ಜಗತ್ತಿನಾದ್ಯಂತ ಒಂದು ಅಂಶಗಳನ್ನು ತಯಾರು ಮಾಡಿದೆ. ಅದನ್ನೇ ನಾವು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಹೇಳ್ತೀವಿ. ಆ ಒಡಂಬಡಿಕೆಯ ಒಳಗಡೆ ಮಕ್ಕಳಿಗೋಸ್ಕರ ಒಂದಷ್ಟು ಪಾಯಿಂಟ್ಸನ್ನು ಅಥವಾ ಅಂಶಗಳನ್ನು ಹೇಳಿದ್ದಾರೆ. ಯಾಕೆಂದರೆ ಮಗು ಈ ದೇಶದ ಪ್ರಜೆ, ಏನು ದಿನನಿತ್ಯ ನಮಗೆ ಬದುಕಲಿಕ್ಕೆ ಅಥವಾ ಜೀವನ ಮಾಡಲಿಕ್ಕೆ ಅತ್ಯಂತ ಅಗತ್ಯವಾದ ಅಂಶಗಳು, ಬೇಕೇ ಬೇಕಾದ ಅಂಶಗಳು, ಯಾರೂ ಕಸಿಯಬಾರದ ಅಂಶಗಳು, ಮತ್ತು ದಿನನಿತ್ಯ ಅನುಭವಿಸಲಿಕ್ಕಿರಕ್ಕಾದಂಥ ಅಂಶಗಳನ್ನೇ ನಾವು ಹಕ್ಕು ಅಥವಾ ಮಕ್ಕಳ ಹಕ್ಕುಗಳು ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ದಿನನಿತ್ಯ ಬದುಕಲಿಕ್ಕೆ ಒಂದಷ್ಟು ವಿಚಾರಗಳು ಬೇಕು. ಪ್ರೀತಿ ಬೇಕು, ವಿಶ್ವಾಸ ಬೇಕು, ವಾತ್ಸಲ್ಯ ಬೇಕು, ಪೋಷಣೆ ಬೇಕು, ಆರೋಗ್ಯ ಬೇಕು, ಇವು ದಿನನಿತ್ಯ ಬೇಕು. ಒಂದು ದಿನ ಇದನ್ನು ಕಳ್ಕೊಂಡ್ರೂ ಕೂಡ ನಮ್ಮ ಜೀವನ ಮಧ್ಯದಲ್ಲಿ ಬ್ರೇಕ್ ಆಗಿಬಿಡುತ್ತೆ, ಆ ದಿನ ಹಾಳಾಗ್ಬಿಡುತ್ತೆ. ಆ ದಿನನಿತ್ಯ ಅನುಭವಿಸಲಿಕ್ಕೆ ಬೇಕಾದಂಥ ಅಂಶಗಳನ್ನು ಹಕ್ಕು ಅಂತ ಕರಿತೀವಿ. ಮಗುವಿಗೆ ದಿನನಿತ್ಯ ತನ್ನ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳಲಿಕ್ಕೆ ಯಾವ ಅಂಶಗಳು ಬೇಕೋ ಅದನ್ನು ಮಕ್ಕಳ ಹಕ್ಕುಗಳು ಅಂತ ನಾವು ಕರಿತೀವಿ.
ಅಂದರೆ ಯಾವ ಯಾವ ಹಕ್ಕುಗಳಿದ್ದಾವೆ? ನೀವು ಹೇಳಿದ್ರೆ ಈಗ ಮಕ್ಕಳು ಚೆನ್ನಾಗಿ ಜೀವನವನ್ನು ಮಾಡಬೇಕು, ಅವರ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾಗಿತ್ತಂದರೆ ಅವರಿಗೆ ಕೆಲವೊಂದಿಷ್ಟು ವಿಷಯಗಳು ಬೇಕಾಗ್ತವೆ, ಕೆಲವೊಂದಿಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತಂತಕ್ಕಂಥ ವಿಚಾರ.
ಹೌದು,
ಮಕ್ಕಳಿಗೆ ಯಾವ ಯಾವ ಹಕ್ಕುಗಳು ಇದ್ದಾವೆ?
ಓಕೆ, ಈ 89ರ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ ಮುಖ್ಯವಾಗಿ ಮಕ್ಕಳಿಗೋಸ್ಕರ 4 ಹಕ್ಕುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಟ್ಟು 54 ಪರಿಚ್ಛೇದಗಳು ಅಥವಾ ವಿಧಿಗಳು ಅಂತ ನಾವು ಕರಿತೀವಿ. 54ರನ್ನು ಒಟ್ಟಾಗಿ ಸೇರಿಸಿ 4 ಮುಖ್ಯ ಹಕ್ಕುಗಳು ಅಂತ ಮಾಡಿದ್ದೇವೆ. ಪ್ರಮುಖ ಹಕ್ಕುಗಳು, ಅವುಗಳಿಲ್ಲದೆ ಬದುಕು ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಬದುಕುವ ಹಕ್ಕು. ಬದುಕುವ ಹಕ್ಕಿನ ಒಳಗಡೆ ಜಾತಿ, ಮತ ಧರ್ಮ, ಭೇದ, ಲಿಂಗ ಇದು ಯಾವುದೂ ಇಲ್ಲದೆ ಮಗುವನ್ನು ಸಮಾನ ರೀತಿಯಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದನೆಯದು ಬದುಕುವ ಹಕ್ಕು. ಇನ್ನು ಎರಡನೆಯದು ರಕ್ಷಣೆ ಹಕ್ಕು. ಪ್ರತಿಯೊಂದು ವ್ಯಕ್ತಿಗೆ ಹೇಗೆ ರಕ್ಷಣೆ ಬೇಕೋ ಅದೇ ರೀತಿ ಮಕ್ಕಳಿಗೆ ನಮ್ಮ ಏನು ದೊಡ್ಡವರು ಅಂತ ಅನ್ನಿಸ್ಕೊಂಡಿದ್ದಾರೆ ಅವರಿಗಿಂತಲೂ ಹೆಚ್ಚು 2 ಜಾಸ್ತಿ ರಕ್ಷಣೆ ಕೊಡಬೇಕಾಗತ್ತೆ. ಅದರಲ್ಲಿ ಶೋಷಣೆ, ಅನ್ಯಾಯ, ದೌರ್ಜನ್ಯ, ಪೋಷಣೆ ಎಲ್ಲ ಅಂಶಗಳನ್ನು ಸೇರಿಕೊಂಡು ನಾವು ರಕ್ಷಣೆ ಹಕ್ಕು ಅಂತ ಕರಿತೀವಿ. ಅದು ಎರಡನೇದು ರಕ್ಷಣೆ ಹಕ್ಕು. ಇನ್ನು ಮೂರನೆಯದು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು. ಪ್ರತಿಯೊಂದು ಮಗುವಿಗೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಏನು ಹೇಳ್ತೀವಿ ಅಂತೇಳಿದರೆ ಹಬ್ಬಕ್ಕೆ ನಾವು ಹೋಳಿಗೆ ಮಾಡಿದರೆ ಮಗು ಕೇಳುತ್ತೆ ನನಗೆ ಲಾಡು ಮಾಡಿಕೊಡಮ್ಮ ಅಂತೇಳಿ. ಆದರೆ ನಾವು ಏನು ಮಾಡ್ತೀವಿ ದೊಡ್ಡವರು, ಇಲ್ಲ ಹಬ್ಬಕ್ಕೆ ಹೋಳಿಗೆನೇ ಮಾಡಬೇಕು, ನೀನು ಹೋಳಿಗೆನೇ ತಿನ್ನು ಅಂತೇಳಿ. ಮಗು ಸ್ಪಷ್ಟವಾಗಿ ಹೇಳುತ್ತೆ ಬೇಡಮ್ಮ ನನಗೆ ಹೋಳಿಗೆ ಬೇಡ ಲಾಡು ಕೊಡು
ಅಂತೇಳಿ
ಕೇಳುತ್ತೆ. ಆದರೆ ನಾವು ಆ ಮಗುವಿನ ಇಡೀ ಅವಕಾಶ ಮತ್ತು ವಿಕಾಸ ಬೆಳವಣಿಗೆ ತಿರಸ್ಕಾರ ಮಾಡಿ ಇಲ್ಲ ಹಬ್ಬಕ್ಕೆ ಹೋಳಿಗೆನೇ ತಿನ್ನು ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂತೇಳಿದ್ರೆ ಮಗುವಿನ ಸಂಪೂರ್ಣ ಅವಕಾಶ ಮತ್ತು ವಿಕಾಸದ ಬೆಳವಣಿಗೆ ಕುಂಠಿತ ಆಗುತ್ತೆ. ನನ್ನ ಬೇಡಿಕೆಗೆ ಇಲ್ಲಿ ಪ್ರಾಧಾನ್ಯತೆ ಇಲ್ಲ ಅನ್ನೋದನ್ನು ಮಗು ಹಠದ ಮನೋಭಾವವನ್ನು ಕಂಟಿನ್ಯೂ ಮಾಡುತ್ತೆ, ತಿರಸ್ಕಾರವನ್ನು ಸ್ವೀಕರಿಸುತ್ತೆ, ಅದರ ಇಡೀ ಅದರ ಹಕ್ಕನ್ನು ಉಲ್ಲಂಘನೆ ಮಾಡಿಕೊಳ್ಳುತ್ತೆ. ಹಾಗೆ ಮೂರನೆಯದ್ದು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು. ಇನ್ನು ಕೊನೆಯದಾಗಿ ಭಾಗವಹಿಸುವ ಹಕ್ಕು. ನಾವೆಲ್ಲೂ ಕೂಡ ಮನೆಯಲ್ಲಿ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿ ಹೊರಗಡೆ ಸಮಾಜ, ಶಾಲೆ ಎಲ್ಲೂ ಕೂಡ ಮಕ್ಕಳ ಭಾಗವಹಿಸಿಕೆ ಅಂದ ತಕ್ಷಣ ಎರಡನೇ ಭಾಗವಹಿಟ್ಕೊಳ್ತೀವಿ. ಎಲ್ಲೋ ಒಂದು ಕಡೆ ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಫಸ್ಟ್ ಊಟ ಹಾಕ್ತೀವಿ. ಅವ್ರು ಮತ್ತೆ ಕಿರಿಕಿರಿ ಮಾಡ್ತಾರೆ, ತೊಂದರೆ ಮಾಡ್ತಾರೆ ಅಂತ ಹೋಗ್ಲಿ ಅಂತ ಊಟ ಹಾಕೋದು ಮಗಳು ನಮ್ಮ ಪ್ರೀತಿಯಿಂದ ಅಲ್ಲ. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಗುವಿನ ಭಾಗವಹಿಸುವಿಕೆಗೆ ಪ್ರಾಧಾನ್ಯತೆ ಕೊಡಬೇಕು. ಉದಾಹರಣೆಗೆ ನಮ್ಮ ಶಾಲೆಗಳಲ್ಲಿ ಇವತ್ತು ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಶಾಲಾ ವಾರ್ಷಿಕೋತ್ಸವ, ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಮಗುವನ್ನು ಕೇಳಿ ಯಾವುದೇ ತೀರ್ಮಾನ ತಗೊಂಡಂಥ ಶಾಲೆಗಳು ನಮ್ಮಲ್ಲಿಲ್ಲ. ಆದರೆ ವಿಶ್ವಸಂಸ್ಥೆ ಅಥವಾ ಭಾರತ ಸರ್ಕಾರ ಬಹಳ ಕ್ಲಿಯರಾಗಿ ಹೇಳ್ತಾ ಇದೆ, ಮಗುವಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ಎಲ್ಲ ರೀತಿಯಂಥ ಅವಕಾಶವನ್ನು ಭಾಗವಹಿಸಲಿಕ್ಕೆ ಕೊಡಬೇಕು. ಮಗು ಮನೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೇಳುತ್ತೆ ಅಮ್ಮ ನಾನು ಇವತ್ತು ಈ ಅಂಗಿ ಹಾಕ್ತೇನೆ ಅಂತೇಳಿ. ಆದರೆ ನಾವೇನು ಮಾಡ್ತೀವಿ, ಅದು ಅಂಗಿ ಚೆನ್ನಾಗಿಲ್ಲ ಈ ಅಂಗಿ ಹಾಕು ಅಂತ. ತಂದೆ ತಾಯಿಗೆ ಇಷ್ಟಪಟ್ಟಂಥ ಅಂಗಿಯನ್ನು ನಾವು ಹಾಕಿಸ್ತೇವೆ ಹೊರತು ನಮಗೆ ಇಷ್ಟವಾದಂಥ ಅಂಶಗಳನ್ನು ನಾವು ಹೇಳ್ತೇವೆ ಹೊರತು ಮಗುವಿನ ಸಂಪೂರ್ಣ ಭಾಗವಹಿಸುವಿಕೆಗೆ ನಾವು ಕುಂದು ತರ್ತಾ ಇದ್ದೀವಿ. ಇದರ ಪರಿಣಾಮ ಏನಾಗುತ್ತೆ ಅಂತೇಳಿದರೆ ನಾವು ಹೆಚ್ಚಿನವರು ಹೇಳ್ತೀವಿ ನಮ್ಮ ಅದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಮಕ್ಕಳು ಹಠ ಮಾಡ್ತಾರೆ, ಮಕ್ಕಳು ಹೇಳಿದ್ದು ಕೇಳಲ್ಲ, ನೋಡಿ ಅವನು ಎಷ್ಟು ಹೇಳಿದರೂ ಕೇಳಲ್ಲ ಅಂತೇಳಿ. ಅದು ಆ್ಯಕ್ಚುಲಿ ನಿಜವಾಗಿ ಮಗುವಿನ ಹಠ ಅಲ್ಲ, ನಮ್ಮ ತಂದೆ ತಾಯಿಗಳು ಅಥವಾ ಕುಟುಂಬದ ಹಠ ಮಗುವಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಉದಾಹರಣೆಗೆ ಒಂದು ಮಗುವಿಗೆ ಪೆನ್ಸಿಲ್ ಕೊಡಬೇಕಾದ್ರೆ ಒಂದು ಕುಟುಂಬದಲ್ಲಿ ಮಗು ಸಂಜೆ ಕೇಳಿರುತ್ತೆ ಅಪ್ಪ ನನಗೆ ಪೆನ್ಸಿಲ್ ಕೊಡು ಅಂತೇಳಿ. ಅಪ್ಪನ ಹೇಳ್ತಾರೆ ನನಗೆ ಪುರುಸುತ್ತಿಲ್ಲ ಮತ್ತೆ ತರ್ತೀನಿ ಅಂತ. ಪುನಃ ಮತ್ತೆ ಒಂದು 1/2 ಆದಮೇಲೆ ಅಪ್ಪ ಪೆನ್ಸಿಲ್ ಅಂತೇಳಿ, ಇಲ್ಲ ಪುಟ್ಟ ನಾಳೆ ಬರುವಾಗ ತರ್ತೀನಿ, ನಾಳೆ ಅಪ್ಪ ಬರುವಾಗ ಏನೋ ಕೆಲಸ ಒತ್ತಡನೆ ಲೇಟಾಗಿ ಬಂದು ಮರ್ತೋಯ್ತು ಪುಟ್ಟ ನೀನು ಅಮ್ಮನ ಹತ್ರ ಕೇಳು ಅಂತ. ಅಮ್ಮ ತರಕಾರಿ ತರುವಾಗ ಅಮ್ಮನೂ ಪೆನ್ಸಿಲ್ ಮರ್ತರು. ಒಂದು ಮಗುವಿಗೆ ಪೆನ್ಸಿಲ್ ಕೊಡಬೇಕಾದ್ರೆ ಕನಿಷ್ಠ 10-15 ಸಲ ಮಗುವಿನ ಬಾಯಲ್ಲಿ ಕೇಳಿಸಿದಂತ ನಾವು, ನಂತರ ಮಗು ಹಠ ಮಾಡಿದ ಇನ್ನೇನು ಮಾಡುತ್ತೆ? ಸೊ ನಮ್ಮ ಹಠಗಳು ಟ್ರಾನ್ಸ್ಫರ್ ಆಗ್ತವೆ, ನಮ್ಮ ಇಚ್ಛಾಶಕ್ತಿಗಳು ಮಗುವಿನ ಮೇಲೆ
ಪರಿಣಾಮ,
ಒತ್ತಡಗಳು ಮಗುವಿನ ಮೇಲೆ ಆಗ್ತೀವಿ. ಈಗೆಲ್ಲ ಹಾಕೋದರ ಮುಖಾಂತರ ಏನಾಗ್ತದೆ ಅಂದರೆ ಮಗು ತನ್ನ ಎಲ್ಲ ಹಕ್ಕುಗಳನ್ನು, ತನ್ನ ಆಸೆ ಆಕಾಂಕ್ಷೆಗಳನ್ನು, ಬೇಡಿಕೆಗಳನ್ನು ಬ್ರೇಕ್ ಆಗ್ತಾ ಹೋಗ್ತದೆ, ಅದರ ಉಲ್ಲಂಘನೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಮಗು ಮಕ್ಕಳು ನಾವು ಹೇಳಿದ ಕೇಳೋದಿಲ್ಲ, ಅದು ನಿಜವಾಗಿ ಮಗು ಕೇಳದೇ ಇರೋದಲ್ಲ, ನಮ್ಮದು ಟ್ರಾನ್ಸ್ಫರ್ ಆಗಿದೆ,
ಟ್ರಾನ್ಸ್ಫರ್ ಆಗಿದೆ.
ಅದಕ್ಕೋಸ್ಕರ ಭಾಗವಹಿಸುವ ಹಕ್ಕಿನ ಒಳಗಡೆ ಅವುಗಳನ್ನೆಲ್ಲ ತಂದಿದ್ದಾರೆ. ಹಾಗಾಗಿ ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು, ಇದು ಮಕ್ಕಳ ಮೂಲಭೂತವಾದಂಥ ಬಹಳ ಪ್ರಾಮುಖ್ಯವಾದಂಥ ಮಕ್ಕಳ ಹಕ್ಕುಗಳು ಅಂತ ನಾವು ಕರೀತೇವೆ.
ಈ ಹೇಳಿದಂಥ ನೀವು ಈ ಮಕ್ಕಳ ನಾಲ್ಕು ಹಕ್ಕುಗಳಿಗೆ ಆಯಿತು, ಒಟ್ಟಾರೆ ಮಕ್ಕಳ ಹಕ್ಕುಗಳಿಗೆ ಸಂವಿಧಾನ ಬದ್ಧತೆ ಇದೆಯಾ ಹೇಗೆ?
ಹೌದು, ಖಂಡಿತವಾಗಿ ಕೂಡ ನಾವು ಭಾರತ ಸರ್ಕಾರ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ, ಯಾಕೆಂದರೆ ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರ ಭಾರತ, ನಾವು ಸದಸ್ಯ ರಾಷ್ಟ್ರವಾಗಿ ಯಾವುದು ವಿಶ್ವಸಂಸ್ಥೆ ತನ್ನ ಸಮಾವೇಶಗಳನ್ನು ಒಡಂಬಡಿಕೆಗಳನ್ನು ಮಾಡುತ್ತೋ ಆ ಸದಸ್ಯ ರಾಷ್ಟ್ರಗಳು ಅದನ್ನು ಒಪ್ಪಿಕೊಂಡು ಸಹಿ ಮಾಡಿ ಅನುಷ್ಠಾನ ಮಾಡಲೇಬೇಕು. ಆದರೆ 89ರಲ್ಲಿ, ನವಂಬರ್ 20ಕ್ಕೆ ಏನು ವಿಶ್ವಸಂಸ್ಥೆ ಅಂಗೀಕಾರ ಮಾಡಿ ಅನುಷ್ಠಾನಕ್ಕೆ ತಂದಿದೆ, 89ರಲ್ಲಿ ಭಾರತ ಸರ್ಕಾರ ಇದಕ್ಕೆ ಸಹಿ ಮಾಡಿಲ್ಲ. ಭಾರತ ಸರ್ಕಾರ ಸಹಿ ಮಾಡಿರೋದು 1992 ಡಿಸೆಂಬರ್ 11ನೇ ತಾರೀಕು. ಭಾರತ ಸರ್ಕಾರಕ್ಕೆ ನಾವು ಹೋಲಿಸಿ ಹೇಳೋದಾದರೆ 17 ವರ್ಷಗಳು ಕಳೆದವು. ಅದಕ್ಕೆ ಭಾರತ ಸರ್ಕಾರ ಡಿಸೆಂಬರ್ 11ನೇ ತಾರೀಕು ಇದನ್ನು ಸಹಿ ಮಾಡಿ ನಾವು ಇದನ್ನು ಭಾರತದಲ್ಲಿ ಇದನ್ನು ಅನುಷ್ಠಾನ ಮಾಡ್ತೀವಿ, ಪ್ರತಿಯೊಂದು ಮಗುವಿಗೂ ಕೂಡ ಈ ಒಡಂಬಡಿಕೆಯಲ್ಲಿ ಹೇಳಿದಾಗೆ 54 ಹಕ್ಕುಗಳನ್ನು ಕೊಡ್ತೀವಿ ಅಂತ ಕೂಡ ಭಾರತ ಸರ್ಕಾರ ಹೇಳಿ ಬಂದಿದೆ. ತದನಂತರ ಅದನ್ನು ಒಪ್ಪಿದ ಮೇಲೆ ನಾವು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದೆವು. ಉದಾಹರಣೆಗೆ ಇವತ್ತು ವಿಶ್ವಸಂಸ್ಥೆ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷಣ ಮಗುವಿನ ಹಕ್ಕು ಅಂತೇಳಿ ವಿಶ್ವಸಂಸ್ಥೆ ಹೇಳಿದೆ, ಅದನ್ನು ಒಡಂಬಡಿಕೆಯಲ್ಲಿ ಹೇಳಿದೆ. ಅದರ ಪ್ರಕಾರ ಭಾರತ ಸರ್ಕಾರದಲ್ಲಿ ನಾವು ಇವತ್ತು ಸಂವಿಧಾನದಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದೀವಿ. ನಮಗೆಲ್ಲರಿಗೂ ಹೆಚ್ಚಿನ ನಮ್ಮ ಕೇಳುಗರಲ್ಲಿ ಅಥವಾ ಹೆಚ್ಚಿನ ಅಧಿಕಾರಿಗಳಿಂದ ಹೇಳೋದು ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲದೆ ಇರ್ಬೋದು, ನಾವೆಲ್ಲರೂ ತಪ್ಪು ಹೇಳ್ತಾ ಬಂದಿದ್ದೀವಿ. ಶಿಕ್ಷಣ ಮೂಲಭೂತ ಹಕ್ಕು, ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದ್ದೀವಿ. ಆದರೆ ನಿಜವಾಗಿ ಶಿಕ್ಷಣ ಮೂಲಭೂತ ಹಕ್ಕು ಆಗಿರೋದು 2003 ಮಾರ್ಚ್ನಲ್ಲಿ. ನಾವು ಅದಕ್ಕಿಂತ ಹಿಂದೆನೇ ಹೇಳ್ತಾ ಬಂದಿದ್ದೀವಿ, ಗೊತ್ತಿರಲಿಲ್ಲ. ಯಾಕೆ ಮಾರ್ಚ್ನಲ್ಲಿ ತಂದರು ಅಂತೇಳಿದರೆ ನಾವು ಇದನ್ನು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡಿದ್ದೀವಿ. ಅದಕ್ಕೋಸ್ಕರ ಅದನ್ನು ಈಗ ಸಂವಿಧಾನಬದ್ಧವಾಗಿ ನಮ್ಮ ಸಂವಿಧಾನದ ಒಳಗಡೆ ಮಕ್ಕಳ ಹಕ್ಕುಗಳನ್ನು ಸೇರಿಸಿದ್ದಾರೆ. ಈಗ 6-14 ಒಳಗಿನ ಮಕ್ಕಳಿಗೆ ಮಾತ್ರ ಶಿಕ್ಷಣ ಮೂಲಭೂತ ಹಕ್ಕು, ನನಗಿಲ್ಲ, ನಿಮಗಿಲ್ಲ, ಬೇರೆಯವರಿಗಿಲ್ಲ, ಮಕ್ಕಳಿಗೋಸ್ಕರ ಮಾತ್ರ ಇಟ್ಟಿದ್ದಾರೆ ಅದನ್ನು. ಯಾಕೆಂದರೆ ನಾವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಒಪ್ಪಿಕೊಂಡಿದ್ದೀವಿ, ನಾವು ಅದನ್ನು ಅನುಷ್ಠಾನ ಮಾಡಲೇಬೇಕಾಗುತ್ತೆ. ಸಂವಿಧಾನದಲ್ಲಿ ಇನ್ನೊಂದು ಭಾಗ ಇದೆ, ಸಂವಿಧಾನದ ಮೂಲಭೂತ ಹಕ್ಕು ಸಂವಿಧಾನದ ಪಾಠ 3 ಏನು ಹೇಳ್ತಾ ಇದೆ, ಬದುಕುವ ಹಕ್ಕು, ಆರ್ಟಿಕಲ್ 20 ಅದು ಬದುಕುವ ಹಕ್ಕನ್ನು ಹೇಳುತ್ತೆ. CRC ಕೂಡ ಬದುಕುವ ಹಕ್ಕನ್ನು ಹೇಳುತ್ತೆ. ಇನ್ನು 21A ಶಿಕ್ಷಣದ ಹಕ್ಕನ್ನು ಹೇಳುತ್ತೆ. CRCಯಲ್ಲಿ ಅಂದರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ, CRC ಮೀನ್ಸ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ದ ಚೈಲ್ಡ್ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ 21A ಆಗಿ ನಾವು ಸೇರಿಸಿದ್ದೇವೆ. ಈ ಎರಡು ಅಂಶಗಳನ್ನು ತಗೊಂಡಾಗ ವಿಸ್ತೃತವಾಗಿ ಹೇಳುವುದಾದರೆ ಪ್ರತಿಯೊಂದು ಮಗುವಿಗೂ ಪ್ರೀತಿ, ವಿಶ್ವಾಸ, ಬಾಲ್ಯ, ಆಟ, ಪಾಠ, ರಕ್ಷಣೆ, ವಸತಿ, ಪೋಷಣೆ, ಮನರಂಜನೆ, ಭಾಗವಹಿಸುವುದು ಮತ್ತು ಕುಟುಂಬದೊಂದಿಗೆ ಇರುವಂಥ ಹಕ್ಕು ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ.
ಈಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದ್ದಾವೆ ಅಂತ ಹೇಳ್ತಾ ಇರ್ತೀನಿ, ಏನಿದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂದರೆ?
ಓಕೆ, ಬಹಳ ಉತ್ತಮವಾದಂಥ ಒಂದು ಅಂಶ. ನಮಗೆಲ್ಲರಿಗೂ ಕೂಡ ನಮ್ಮ ಮನೆಗಳಿಂದ ಪ್ರಾರಂಭ ಆಗಿ ಸಮಾಜದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ಒಂದು ಮಗುವಿನ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತ ಹೇಳಿದರೆ ನಮಗೆ ಅದು ಒಪ್ಪಲಿಕ್ಕೆ ಮತ್ತು ಕಷ್ಟ ಆಗ್ತದೆ. ಉದಾಹರಣೆಗೆ ಒಂದು ಮಗುವನ್ನು ಎಲ್ಲೋ ಒಂದು ಕಡೆ ಬಾಲಕಾರ್ಮಿಕನನ್ನಾಗಿ ನೇಮಿಸಿದ್ದಿ ಅಂತೇಳಿದರೆ ಅದು 54 ಹಕ್ಕುಗಳ ಉಲ್ಲಂಘನೆ, ಎಲ್ಲ 54
ಎಲ್ಲ ಹಕ್ಕುಗಳ ಉಲ್ಲಂಘನೆ
ಆಗುತ್ತೆ. ಅಥವಾ ಯಾವುದೇ ಒಂದು 18 ಹುಡುಗಿಗೆ ಅಥವಾ 21 ಹುಡುಗನಿಗೆ ನಾವು ಎಲ್ಲೋ ಒಂದು ಕಡೆ ಬಾಲ್ಯ ವಿವಾಹ ಮಾಡಿದ್ದೀವಿ ಅಂತೇಳಿದರೆ ಅದರಷ್ಟು ದೊಡ್ಡ ಮಾನವ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಇನ್ನೊಂದಿಲ್ಲ.
ಅಂದರೆ 18 ಒಳಗಿನ ಹುಡುಗಿಗೆ ಮತ್ತು 21 ಒಳಗಿನ ಹುಡುಗನಿಗೆ ಮದುವೆ ಮಾಡಿದರೆ,
ಹೌದು, ಅದು ಸಂಪೂರ್ಣ ಉಲ್ಲಂಘನೆ, ಕೇವಲ ಒಂದು ರೈಟ್ ಅಲ್ಲ, ಎಲ್ಲ ರೈಟ್ನ ಉಲ್ಲಂಘನೆ. ಉದಾಹರಣೆಗೆ ಇನ್ನು ಇದು ಈ ಥರ ಪ್ರಾರಂಭ ಆಗುತ್ತೆ ಉಲ್ಲಂಘನೆ, ಇದನ್ನು ಉಲ್ಲಂಘನೆ ಅಂತ ನಾವು ಕರಿತೀವಿ. ಉದಾಹರಣೆಗೆ ಒಂದು ಶಾಲೆಯಲ್ಲಿ ಒಂದು ಮಗು ಕೇಳುತ್ತೆ ಟೀಚರ್ ಹತ್ರ, ಸರ್ ನಾನು ಇವತ್ತು ಭಾಷಣ ಸ್ಪರ್ಧೆಗೆ ನಾನು ಹೆಸರು ಕೊಡ್ತೀನಿ, ನನ್ನ ಹೆಸರು ಸೇರಿಸಿ. ಏಯ್, ನೀನು ಇವತ್ತು ಭಾಷಣ ಸ್ಪರ್ಧೆ ಸೇರಿಸುವಂಗಿಲ್ಲ, ನೀನು ಸುಮ್ಮನೆ ಇರು, ನೀನು ಭಾಷಣ ಮಾಡಿದರೆ ನಮ್ಮ ಶಾಲೆ ಮರ್ಯಾದೆ ಹೋಗುತ್ತೆ, ಸುಮ್ಮನೆ ಇರು. ಹೀಗೆ ಹೇಳಿದರೆ ಅವನ ವಿಕಾಸ
ಭಾಗವಹಿಸುವುದು
ಅವನ ಉಲ್ಲಂಘನೆ, ಸಣ್ಣ ಸಣ್ಣ ಅಂಶಗಳಲ್ಲೂ ಕೂಡ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡ್ತಾರೆ. ತಮ್ಮ ಎಲ್ಲ ಕೇಳುಗರ ಮನವಿ ಮನಸ್ಸಿನಲ್ಲಿ ಒಂದು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮಕ್ಕಳ ಹಕ್ಕುಗಳು ಅಂದ ತಕ್ಷಣ ಅದು ಬಡವರಿಗೆ ಸಂಬಂಧಪಟ್ಟ ವಿಚಾರ ಅಂತ ನಾವು ಹೆಚ್ಚಿನವರು ಯೋಚನೆ ಮಾಡಿದ್ದೇವೆ. ಆದರೆ ನಮ್ಮ ಭಾರತದಲ್ಲಿ 62% ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗೋದು ಶ್ರೀಮಂತರ ಮನೆಗಳಲ್ಲಿ ಮತ್ತು ಮಧ್ಯಮ ವರ್ಗದ ಮನೆಗಳಲ್ಲಿ. ಉದಾಹರಣೆ, ನಮ್ಮ ಮನೆಗಳಲ್ಲಿ ನಾವು ಮಗುವಿಗೆ ನಾವೊಂದು ಕನ್ನಡಿಯನ್ನು ತಂದು ಹಾಕಿದ್ದೀವಿ, ಯಾರಿಗೆ, ನಮಗೋಸ್ಕರ, ದೊಡ್ಡವರಿಗೋಸ್ಕರ. ಆ ಕನ್ನಡಿಯನ್ನು ಯಾರ ಹೈಟಿಗೆ ಹಾಕಿರ್ತೀವಿ ನಾವು? ಸಾಮಾನ್ಯವಾಗಿ
ದೊಡ್ಡವ್ರ ಹೈಟಿಗೆ ಹಾಕಿರೋದು,
ನಮ್ಮ ಹೈಟಿಗೆ ಆಗಿರ್ತೀವಿ. ನಮ್ಮ ಮನೆಯಲ್ಲಿ 3ನೇ ಹೋಗತಕ್ಕಂಥ ಒಂದು ಚಿಕ್ಕ ಹುಡುಗಿ ಇದೆ ಅಂತ ಕಲ್ಪನೆನೂ ಮಾಡಿಲ್ಲ. ಆ ಮಗು ಏನು ಮಾಡುತ್ತೆ, ಯಾವುದೊಂದು ಸ್ಟೂಲನ್ನು ಕುರ್ಚಿಯನ್ನು ಎಳೆದು ತಂದು ಅದರ ಮೇಲೆ ಹತ್ತಿ ತಲೆ ಬಾಚಿಕೊಂಡು ಶಾಲೆಗೆ ಹೋಗುತ್ತೆ. ಎಂಥ ಉಲ್ಲಂಘನೆ ನೋಡಿ. ಆಮೇಲೆ ಮಕ್ಕಳಿಗೆ ಆಟ ಸಾಮಾನು ತರ್ತೀವಿ, ನಮ್ಮ ನೇರ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದರೆ ಮಗುವಿಗೆ ಆಟ ಸಾಮಾನು ಕೊಡುವಾಗ ಪುಟ ಕಾರ್ ತಂದಿದ್ದೀನಿ, 20 ರೂಪಾಯಿ ಕೊಟ್ಟಿದ್ದೀನಿ, ಹಾಳು ಮಾಡಬೇಡ,
ಹುಷಾರಾಗಿಟ್ಕೋ, ಮುರಿಬೇಡ,
ಹಾಳು ಮಾಡಬೇಡ ಅನ್ನುವಂಥ ಶಬ್ದನೇ ಮಕ್ಕಳ ಹಕ್ಕುಗಳು ಉಲ್ಲಂಘನೆ. ಮಗುವಿಗೋಸ್ಕರ ಖರ್ಚು ಮಾಡಿ ಆಗಿದೆ,
ಅದು ಅವನ ಹಕ್ಕದು,
ಅದವರ ಹಕ್ಕದು, ಅದು ಹಾಳು ಮಾಡಲೇಬೇಕು. ಅದು ಹಾಳು ಮಾಡುವುದಲ್ಲ, ಅದು ಮಗುವಿನ ಸಂಶೋಧನೆ ಮತ್ತು ಕ್ಯೂರಿಯಾಸಿಟಿ ಅಂತ ಒಂದು ಗುಣ. ಆ ಗುಣಕ್ಕೋಸ್ಕರ ಅದು ಕಾರನ್ನು ಮುರಿಯುತ್ತೆ, ಚಕ್ರವನ್ನು ನೋಡುತ್ತೆ, ಆಟ ಸಾಮಾನನ್ನು ಹಾಳು ಮಾಡುತ್ತೆ. ಅದು ಹಾಳು ಮಾಡುವುದಲ್ಲ. ಹಾಗೆ ಬಿಡದೇ ಇದ್ದರೆ ಏನಾಗುತ್ತೆ ಅಂತೇಳಿದರೆ, ಮಕ್ಕಳು ಆಟ ಸಾಮಾನುಗಳನ್ನು ಪುಸ್ತಕಗಳನ್ನು ಹಾಳು ಮಾಡಲಿಕ್ಕೆ ಬಿಡದೇ ಇದ್ದರೆ ದೊಡ್ಡವರಾದ ಮೇಲೆ ನಮ್ಮನ್ನು ಹಾಳು ಮಾಡಿಬಿಡ್ತಾರೆ. ಯಾಕೆಂದರೆ ಆ ಕ್ಯೂರಿಯಾಸಿಟಿ ಮತ್ತು ಸಂಶೋಧನೆ ಕಂಪ್ಲೀಟ್ ಆಗಿರೋ,
ಕಂಪ್ಲೀಟ್ ಆಗಿರೋದಿಲ್ಲ,
ಕಂಪ್ಲೀಟ್ ಆಗಬೇಕು. ದ್ಯಾಟ್ ಈಸ್ ಕಾಲ್ಡ್ ಚೈಲ್ಡ್ ರೈಟ್ಸ್. ಅದನ್ನು ನಾವು ಮಕ್ಕಳ ಹಕ್ಕುಗಳು ಅಂತ ಹೇಳ್ತೀವಿ. ಹಾಗೆ ಬಿಡದೇ ಇದ್ದಾಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳು ಪ್ರಾರಂಭ ಆಗ್ತವೆ. ಅದು ನಂತರ ಏನಾಗ್ತವೆ ಅಂತೇಳಿದರೆ, ಅವರು ದೊಡ್ಡವರಾಗುತ್ತಾ ಅವರ ಹಕ್ಕುಗಳು ಉಲ್ಲಂಘನೆ ಮಾಡಿಕೊಳ್ಳುತ್ತಾರೆ, ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡುತ್ತಾರೆ, ಅವರು ಸಮಸ್ಯಾತ್ಮಕವಾಗಿ ಮತ್ತು
ಸಮಾಜಕ್ಕೆ ಸಮಸ್ಯಾತ್ಮಕವಾಗಿ
ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳ ಹಕ್ಕುಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ.
ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ದಿನ. ಪ್ರತಿಯೊಂದು ಮಗುವಿಗೂ ಅವರ ಹಕ್ಕುಗಳನ್ನು ಅನುಭವಿಸಲು ಬಿಡಿ. 18 ವರ್ಷದೊಳಗಿನ ಎಲ್ಲಾ ಮನುಷ್ಯ ಜೀವಿಗಳು ಮಕ್ಕಳು. ಮಕ್ಕಳ ಹಕ್ಕುಗಳು ಮಾನವ ಹಕ್ಕುಗಳು. ಪ್ರೀತಿ, ಬಾಲ್ಯ, ಶಿಕ್ಷಣ ಮತ್ತು ರಕ್ಷಣೆ ಮಕ್ಕಳ ಜನ್ಮಸಿದ್ಧ ಹಕ್ಕು.
ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದರೆ ಏನು ಕ್ರಮಗಳಿದ್ದಾವೆ?
ಈ ಮಕ್ಕಳ ಹಕ್ಕುಗಳು ಅಥವಾ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಎನ್ನುವಂಥದ್ದು ಇಡೀ ನಮ್ಮ ಸಂವಿಧಾನ ಮತ್ತು ನಮ್ಮಲ್ಲಿ ಏನು ಕಾನೂನುಗಳಿದ್ದಾವೆ ಇದಕ್ಕೆಲ್ಲವೂ ಎಲ್ಲಕ್ಕೂ ಕೂಡ ಒಂದು ಬ್ಯಾಕ್ ಬೋನ್ ಇದ್ದಂಗೆ, ಬೆನ್ನೆಲು ಬಿದ್ದಂಗೆ. ಇದರ ಆಧಾರದ ಮೇಲೆ ನಮ್ಮೆಲ್ಲ ಇವತ್ತು ಕಾನೂನುಗಳು ರೂಪಿತವಾಗಿದ್ದಾವೆ ಮತ್ತು ಸೃಷ್ಟಿಯಾಗ್ತಾ ಇದ್ದಾವೆ. ಉದಾಹರಣೆಗೆ ಮಕ್ಕಳ ನ್ಯಾಯ ಕಾಯ್ದೆ ಅಂತೇಳಿ 2000ರಲ್ಲಿ ಒಂದು ಕಾನೂನು ತಂದದು. ಆ ಕಾನೂನು ತಂದಿರೋದೇ ನಾವು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇರೋದಕ್ಕೋಸ್ಕರ. ಅದರಲ್ಲಿ ಈಗ ಮಗು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಮಗು ಅಂದರೆ 18 ವರ್ಷದೊಳಗಿನವರನ್ನೆಲ್ಲರನ್ನು ಕೂಡ ನಾವು ಮಗು ಅಂತ ಕರಿತೀವಿ, ಮಕ್ಕಳು ಅಂತ ಕರಿತೀವಿ ಈ ಒಡಂಬಡಿಕೆ ಪ್ರಕಾರ ಮತ್ತು ಭಾರತ ಸಂವಿಧಾನದ ಪ್ರಕಾರ. ಈಗ ಅದನ್ನು ತಿದ್ದುಪಡಿ ಮಾಡಿದ್ದೀವಿ. ಹಾಗಾಗಿ ಎಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗ್ತಿರ ತಕ್ಷಣ ಮಕ್ಕಳ ನ್ಯಾಯ ಕಾಯ್ದೆ ಅಡಿಯಲ್ಲಿ ಅವರಿಗೆ ಪನಿಷ್ಮೆಂಟ್ ಇದೆ. ಉದಾಹರಣೆಗೆ ಯಾವುದೇ ಮಗುವನ್ನು ಕೆಲಸಕ್ಕಿಟ್ಕೊಂಡ್ರೆ 20,000 ದಂಡ, 1 ವರ್ಷ ಜೈಲು. ಯಾವುದೇ ಮಗುವಿಗೆ ಮದುವೆ ಮಾಡಿದರೆ 2 ವರ್ಷ ಜೈಲು, 1 ಲಕ್ಷ ದಂಡ. ಅಥವಾ ಯಾವುದೇ ಮಗುವಲ್ಲಿ ದೌರ್ಜನ್ಯ ಮಾಡಿದ ತಕ್ಷಣ ಮಾಲೀಕರಿಗೆ IPC ಮತ್ತು CRPC ಮೇಲೆ ಕೇಸ್ ಮಾಡ್ಬೋದು. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಮಗು ಮುಂದೆ ಈ ಸಮಾಜಕ್ಕೆ ಯಾವುದೋ ಒಂದು ಕ್ರೌರ್ಯವನ್ನು ಮಾಡುವಂಥ ಅಥವಾ ವಿಕೃತವನ್ನು ಮಾಡುವಂಥ ಅಥವಾ ಯಾವುದೋ ಒಂದು ಶೋಷಣೆ ಮಾಡತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಮಕ್ಕಳ ನ್ಯಾಯ ಕಾಯ್ದೆ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನುಬದ್ಧವಾಗಿ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಮಕ್ಕಳ ಹಕ್ಕುಗಳನ್ನು ಬೇಸ್ ಆಗಿಟ್ಕೊಂಡು ಕಾನೂನುಗಳನ್ನು ರೂಪಿತ ಮಾಡ್ತಾ ಇದ್ದೀವಿ ನಾವು ಇವತ್ತು. ಈ ಉದಾಹರಣೆಗೆ CRCಗೆ ಸೈನ್ ಮಾಡಿದ ಮೇಲೆ ಮಕ್ಕಳ ನ್ಯಾಯ ಕಾಯ್ದೆ ಬದಲಾವಣೆ ಆಗಿದೆ, ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬದಲಾವಣೆ ಆಗಿದೆ, ಅಂದರೆ ಮಕ್ಕಳ ಬಾಲ್ಯ ವಿವಾಹ ಆ್ಯಕ್ಟ್ ಬದಲಾವಣೆ ಆಗಿದೆ. 1986ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇತ್ತು, ಅದರಲ್ಲಿ ತಂದೆ ತಾಯಿಗೆ ಮಾತ್ರ ಪನಿಷ್ಮೆಂಟ್ ಇತ್ತು. ಆಫ್ಟರ್ ಸೈನಿಂಗ್ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಒಪ್ಪಿದ ಮೇಲೆ 2006ನೇ ಇಸವಿಯಲ್ಲಿ ತಿದ್ದುಪಡಿ ತಂದರು ಬಾಲ್ಯ ವಿವಾಹವನ್ನು. ತಿದ್ದುಪಡಿ ತಂದು ಏನು ಹೇಳ್ತಾ ಇದೆ ಅಂತೇಳಿದರೆ, ಕೇವಲ ತಂದೆ ತಾಯಿ ಅಷ್ಟೇ ಅಲ್ಲ, ಯಾರು ಆ ಬಾಲ್ಯ ವಿವಾಹಕ್ಕೆ ಹೋಗಿದ್ದಾರೋ ಅಥವಾ ನಾವು
ಮದುವೆ ಮಾಡ್ಲಿಕ್ಕೆ ಯಾರು ಹೋಗಿರ್ತಾರೆ
ಅವ್ರಿಗೆ ಹೋಗಿ ಅಕ್ಷತೆ ಕಾಳು ಹಾಕಿ ಹೋಳಿಗೆ ತಿಂದು ಬಂದರೆ ನಮ್ಮ ಮೇಲೆ ಕೇಸ್ ಆಗುತ್ತೆ, ನಮ್ಮ ಮೇಲೆ 1 ಲಕ್ಷ ದಂಡ ಹಾಕ್ಬೋದು. ಅದೇ ರೀತಿಯ ಚೈಲ್ಡ್ ಲೇಬರ್ ಕೂಡ. ಹಾಗಾಗಿ ಕಾನೂನುಬದ್ಧವಾಗಿ ಅದನ್ನು ಇವತ್ತು ಮಾಲೀಕರಿಗೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥವು ಕೂಡ ನಮ್ಮಲ್ಲಿ ಕಾನೂನುಗಳಿದ್ದಾವೆ. ಅದರ ಅನುಷ್ಠಾನಕ್ಕೆ ಸಮಾಜದಲ್ಲಿ ಜಾಗೃತಿಯನ್ನು ಹೆಚ್ಚಾಗಬೇಕಾಗಿದೆ.
ಅಂದರೆ ಈ ಮಕ್ಕಳ ಹಕ್ಕುಗಳ ಅನುಷ್ಠಾನ ಎಷ್ಟು ಮಟ್ಟಿಗೆ ಆಗ್ತದೆ ನಮ್ಮ ದೇಶದಲ್ಲಿ ಅನ್ಬೋದು ಅಥವಾ ಒಟ್ಟಾರೆ?
ಈಗಾಗಲೇ ಮಕ್ಕಳ ಹಕ್ಕುಗಳು ಒಡಂಬಡಿಕೆ ಬಂದ ನಂತರ ನಮ್ಮಲ್ಲಿ ಸಾಕಷ್ಟು ಕಾನೂನುಗಳಲ್ಲಿ ಬದಲಾವಣೆಯಾಗಿ ಅವರಲ್ಲಿ ಅದಕ್ಕೆ ಜಾಗೃತಿ ಮೂಡಿಸತಕ್ಕಂಥ ಒಂದು ಪ್ರಕ್ರಿಯೆಗೆ ಇವತ್ತು ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅಂತೇಳಿ ಹೇಳುವಾಗ ಬಹಳ ನೋವಿನ ವಿಚಾರ ಕೂಡ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ರಾಯಚೂರನ್ನು ಮನಸ್ಸಲ್ಲಿಟ್ಟುಕೊಂಡ್ರೆ ಕೂಡ ಸುಮಾರು 19,000ಕ್ಕೂ ಹೆಚ್ಚು ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರದಲ್ಲಿ 6 ಕೋಟಿಗೂ ಹೆಚ್ಚು ಮಕ್ಕಳು
ಶಾಲೆಯಿಂದ ಹೊರಗೆ,
ಇದು ಸರ್ಕಾರದ ಅಂಕಿ ಸಂಖ್ಯೆ. ಇನ್ನು ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ
ಸಂಖ್ಯೆಗಳನ್ನ
ಹೇಳ್ತಾರೆ. ಆದರೆ ನಮ್ಮ ಮುಂದೆ ಇರುವಂಥದ್ದು ಈ ಸಂಖ್ಯೆಗಳನ್ನು ನೋಡಿಕೊಂಡ್ರೆ ನಮಗೆ ಭಯ ಆಗ್ತಾ ಇದೆ. ಕಳೆದ ನಮ್ಮ ಈಗ ಇತ್ತೀಚೆಗೆ ನಮ್ಮ ಪೊಲೀಸ್ ರಿಪೋರ್ಟ್ ಪ್ರಕಾರ ಸುಮಾರು 6,000 ಜನ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಕಾಣೆಯಾಗಿದ್ದಾರೆ. ಈ ವರ್ಷ 2000 8 ಮತ್ತು 9 6,000 ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಕಾಣೆಯಾಗಿದ್ದಾರೆ. ಅದರಲ್ಲಿ 1,069 ಕೇಸುಗಳು ಇವತ್ತಿಗೂ ಪ್ರಕರಣಗಳು ಎಲ್ಲಿದ್ದಾರೆ ಅಂತ ಹುಡುಕಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾಟ್ ಏಬಲ್ ಟು ಟ್ರೇಸ್. ಅಂದರೆ ಇದು ಮಕ್ಕಳ ಹಕ್ಕುಗಳ ಅನುಷ್ಠಾನ ಅಂತ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಂಡ್ರೆ ನಾವೆಲ್ಲರೂ ಎಲ್ಲೋ ಒಂದು ಕಡೆಗೆ ಕಾರಣಕರ್ತರಾಗಬಹುದು. ಸೊ ಇದು ಒಂದು ಭಾಗ. ಇನ್ನು ಎರಡನೇ ಭಾಗ ಮಕ್ಕಳ ನ್ಯಾಯ ಕಾಯ್ದೆ, ಮಕ್ಕಳಿಗೋಸ್ಕರ ಬಾಲಮಂದಿರ, ಬಾಲಕಿಯರಿಗೋಸ್ಕರ ಬಾಲಕಿಯರ ಬಾಲಮಂದಿರ, ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ತಿದ್ದುಪಡಿ, ಇವುಗಳೆಲ್ಲ ಹೊಸ ಒಳ್ಳೊಳ್ಳೆ ಬದಲಾವಣೆಗಳು ಬರ್ತಾ ಇದೆ. ಆದರೆ ಸಾರ್ವಜನಿಕರು ಮತ್ತು ನಾವೆಲ್ಲರೂ ಒಟ್ಟಾಗಿ ಇದನ್ನು, ಇದೊಂದು ಪ್ರಾಮುಖ್ಯವಾದಂಥ ವಿಚಾರ. ನಾವು ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ, ಆದರೆ ಉತ್ತಮ ಸಮಾಜವನ್ನು ನಿರೀಕ್ಷೆ ಮಾಡುವಂಥ ನೈತಿಕ ಹಕ್ಕನ್ನು ಕಳ್ಕೊಳ್ತೀವಿ ಅನ್ನುವಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕು.
ಅಂದರೆ ನೀವು ಅಂದಂಗೆ ಮಕ್ಕಳ ಹಕ್ಕುಗಳ ಅನುಷ್ಠಾನ ಮನೆಯಿಂದನೇ ಚಾಲು ಆಗಬೇಕು,
ಮನೆಯಿಂದ
ಪಾಲಕರಿಂದ ತಂದೆ ತಾಯಿಯಿಂದ ಚಾಲು ಆಗಬೇಕು.
ಹೌದು, ಖಂಡಿತವಾಗಿ ಅಲ್ಲಿಂದವಾಗಿ ಶಾಲೆಗಳಲ್ಲಿ ಬರಬೇಕು. ಇವತ್ತು ಹೆಚ್ಚಿನ ಶಾಲೆಗಳಲ್ಲಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡಿ ಅಂತ ಹೇಳಿದರೆ ಅವರಿಗೆ ಕಷ್ಟ ಆಗ್ತದೆ, ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಇದರ ಬಗ್ಗೆ ಅವೇರ್ನೆಸ್ಸು ಅಥವಾ ಜಾಗೃತಿ, ತಿಳುವಳಿಕೆ ಕಾರ್ಯಕ್ರಮಗಳು ಪ್ರತಿ ಶಾಲೆಗಳಲ್ಲಿ ಪ್ರಾರಂಭ ಆಗಬೇಕು. ಮನೆ ಒಂದು ಭಾಗ ಅಷ್ಟೇ, ಯಾಕಂದರೆ ಮನೆಯ ಒಂದು ಹುಡುಗನ ಅಥವಾ ಹುಡುಗಿ ತಂದೆ ತಾಯಿ ಕೂಡ ಅವನ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗಿಯೇ ಬದುಕಿದ್ದಾನೆ, ಅವನಿಗೆ ನೀನು ಅನುಷ್ಠಾನ ಮಾಡು ಅಂತ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ.
ಹೌದು.
ಸೊ ನಾವು ಇವತ್ತು ಯಾರು ಸಿವಿಲ್ ಸೊಸೈಟಿ ಅಂತ ನಾವು ಕರಿತೀವಿ, ನಾವು ಮತ್ತು ಶಾಲೆಗಳು ಮತ್ತು ನಮ್ಮ ಅಧಿಕಾರಿ ವರ್ಗಗಳು ಇದರಲ್ಲಿ ಹೆಚ್ಚಿನ ಕ್ರಮ ವಹಿಸಿಕೊಂಡು ಕೆಲಸ ಪ್ರಾರಂಭ ಮಾಡಿದಾಗ ಇನ್ನೂ ಹೆಚ್ಚಿನ ಮಕ್ಕಳ ಸಂರಕ್ಷಣೆ ಅಥವಾ ಮಕ್ಕಳನ್ನು ಒಳ್ಳೆಯ ಬದುಕಿನ ತಗೊಂಡೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ.
ಈಗ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯವರಿರ್ಬೋದು, ಅವರು ಒಬ್ಬ ಪ್ರಜೆಯಾಗಿ ಯಾವ ರೀತಿ ಅವರ ಪಾತ್ರ ಇದೆ ಇಲ್ಲಿ ಒಂದು ಮಕ್ಕಳ ಹಕ್ಕುಗಳ ಅನುಷ್ಠಾನದಲ್ಲಿ?
ಓಕೆ, ಬಹಳ ಒಳ್ಳೆಯ ಪ್ರಶ್ನೆ. ಪ್ರತಿಯೊಬ್ಬ ನಾಗರಿಕ ಅಥವಾ ಪ್ರಜೆ ಆದವರು ಅಥವಾ ಒಬ್ಬ ತಂದೆ ತಾಯಿ ಆದರೆ ಮಕ್ಕಳ ಹಕ್ಕುಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಫಸ್ಟ್ ಅವರು ಮಾಡಬೇಕಾದ ಕೆಲಸ ಎಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ ನೋಡುವಂಥದ್ದು. ಈ ಮಕ್ಕಳ ಹಕ್ಕುಗಳ 60% ಮಗು ಆ ಹಕ್ಕನ್ನು ಅನುಭವಿಸುವುದು ಶಾಲೆಗಳಲ್ಲಿ. ಉದಾಹರಣೆ, ನಾನಿವತ್ತು ಆಟ ಆಡಿದ್ದು, ಇವತ್ತಿತ್ತು ಮಾತಾಡ್ತಾ ಇರತಕ್ಕಂಥದ್ದು, ಭಾಷಣಕಲೆ, ಆಟ, ಕುಣಿದು ಕುಪ್ಪಳಿಸಿ ನನಗೊಂದಷ್ಟು ಗೆಳೆಯರಿದ್ದಾರೆ ಅಂತೇಳಿ ಆದರೆ ತುಂಬ ನಾನು ಆನಂದವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅಂತೇಳಿದರೆ ಅದು ಪ್ರಾರಂಭ ಆಗಿದ್ದು ಶಾಲೆ. 60% ಮಕ್ಕಳ ಹಕ್ಕುಗಳು ಅನುಭವಿಸೋದು ಶಾಲೆಗಳಲ್ಲಿ. ಹಾಗಾಗಿ ಒಬ್ಬ ಪ್ರಜೆಯಾಗಿ ಮಾಡಬೇಕಾದ ಕೆಲಸ ಅವರ ಮನೆಗಳಲ್ಲಿ, ಅವರ ಕುಟುಂಬಗಳಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂತೇಳಿ ಒಂದು ನೋಡುವಂಥದ್ದು. ಇನ್ನು ಎರಡನೆಯದ್ದು ಕಂಡ ಕಂಡಲ್ಲಿ ಪ್ರಶ್ನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ನಾವಿವತ್ತು ಎಲ್ಲೋ ಒಂದು ಕಡೆ ಒಂದು ಮಗುವಿಗೆ ದೌರ್ಜನ್ಯ ಆಗ್ತಾ ಇದೆ, ಎಲ್ಲೋ ಒಂದು ಬೀದಿಯಲ್ಲಿ ಒಂದು ಮಗು ಇದೆ, ಎಲ್ಲೋ ಒಂದು ಅನಾಥ ಮಗು ಇದೆ, ಎಲ್ಲೋ ಒಂದು ಮಗುವನ್ನು ಕೆಲಸಕ್ಕಿಟ್ಟಿದ್ದಾರೆ ಅಂತೇಳಿ ನಾವು ಕಣ್ಣು ನೋಡಿ ಅದನ್ನು ಹಾಗೆ ಮುಂದೆ ಹೋಗ್ತೇವೆ ಹೊರತು ಕೂಡ ಒಂದು ವಾಕ್ಯ ನಾವು ಎಲ್ಲೂ ಕೂಡ ಮಾತಾಡೋದಿಲ್ಲ. ಒಬ್ಬ ಪ್ರಜೆಯಾಗಿ ಒಂದು ವಾಕ್ಯ ಮಾತಾಡ್ಬೋದು, ಅಥವಾ ಒಂದು ಫೋನ್ ಎತ್ತಿ 1 ರೂಪಾಯಿ ಕಾಯಿನ್ ಹಾಕಿ ಒಂದು ಫೋನ್ ಎತ್ತಿ ಪೊಲೀಸ್ ಕಂಟ್ರೋಲ್ ರೂಮಿಗೆ, ಓ ಇಂಥ ಜಾಗದಲ್ಲಿ ಒಂದು ಇಂಥ ಅನಾಥ ಶವ ಇದೆ, ಬಂದು ಕರ್ಕೊಂಡೋಗಿ, ಸಾಕು. ಅಥವಾ ಯಾವುದೊಬ್ಬ ಮಾಲೀಕ ಒಂದು ಮಗುವನ್ನು ಕೆಲಸಕ್ಕಿಟ್ಕೊಳ್ಳೋದು, ನೀವು 14 ವರ್ಷ ಮಕ್ಕಳನ್ನು ಕೆಲಸಕ್ಕಿಟ್ಕೊಳ್ಳೋದು ತಪ್ಪು, ನಿಮಗೆ ಪನಿಷ್ಮೆಂಟ್ ಆಗಿದೆ, ಯಾಕೆ ಹೀಗೆ ಮಾಡ್ತೀರಿ
ಅಂದ್ರೆ ಅವ್ರಿಗೆ ತಿಳುವಳಿಕೆ,
ಅವರಿಗೆ ಒಂದು ವಾಕ್ಯ ಹೇಳಿದರೆ ಆ ಮಾಲೀಕ ತಕ್ಷಣಕ್ಕೇನು ಸ್ಪಂದಿಸದೇ ಇರ್ಬೋದು ಅಥವಾ ನಮಗೆ ಬೈಬೋದು. ಆದರೆ ನಮ್ಮ ಹಾಗೆ ಒಂದು 10-20 ಜನ ಕೇಳಿದಾಗ ತಕ್ಷಣ ಮಾಲೀಕನಿಗೆ ಒಳಗಡೆ ಅವನ ಪ್ರಜ್ಞೆ ಕಾಡುತ್ತೆ, ಸಾಮಾಜಿಕ ಪ್ರಜ್ಞೆ ಕಾಡುತ್ತೆ, ಅವನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಎರಡನೇದು ನಾವು ಅಲ್ಲಲ್ಲಿ ಪ್ರಶ್ನೆ ಮಾಡತಕ್ಕಂಥದ್ದು, ಇದರ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮಾಡತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬ ನಾಗರಿಕಿಂದ ಮತ್ತು ಪ್ರಜೆಯಿಂದ ಪ್ರಾರಂಭ ಆಗಬೇಕು. ಇದು ಅವನ ಕರ್ತವ್ಯ ಆಗಿರುತ್ತೆ, ಅವರು ಅದನ್ನು ಮಾಡಲೇಬೇಕಾಗುತ್ತೆ. ಇಲ್ಲ ಅಂತೇಳಿದರೆ ಮಕ್ಕಳ ಹಕ್ಕುಗಳು ಅಂತೇಳಿದರೆ ಎಲ್ಲೋ ಒಂದು ಅಂಗಡಿಯಲ್ಲಿ ಸಿಗುವ ಸಾಮಾನಲ್ಲ ಅದು. ಉದಾಹರಣೆ, ನಮ್ಮ ಮಕ್ಕಳಿಗೆ ಪ್ರೀತಿ ಸಿಕ್ಕಿಲ್ಲ, ಒಂದು 1/2 ಕೆಜಿ ಪ್ರೀತಿ ತನ್ನಿ ಅಂತೇಳಿದರೆ ಎಲ್ಲಿಂದ ತರಲಿ? ಅಥವಾ 1/2 ಕೆಜಿ ರಕ್ಷಣೆ ತನ್ನಿ, ಅದು ಆ ಥರ ಸಿಗುವಂಥ ವಸ್ತುಗಳಲ್ಲ. ಮಗು ದಿನನಿತ್ಯ ಅನುಭವಿಸಿರಕ್ಕೆ ಇರತಕ್ಕಂಥ ವಸ್ತು ಅದು. ಮಗು ಅದರಿಂದ ಆನಂದ ಪಡಬೇಕು, ಇದೇ ನಿಜವಾದಂಥ ಮಕ್ಕಳ ಹಕ್ಕು. ಒಬ್ಬ ಪ್ರಜೆ ಆದವರು, ಒಬ್ಬ ನಾಗರಿಕರಾದವರು ಮಗುವನ್ನು ಪ್ರಜೆಯಂತ ಸ್ವೀಕರಿಸಿ ಗೌರವಿಸುವ ಮುಖಾಂತರ ಮಕ್ಕಳ ಹಕ್ಕುಗಳನ್ನು ಅನುಷ್ಠಾನ ಮಾಡಬೇಕಾಗತ್ತೆ.
ಈಗ ಹಳ್ಳಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಸಾಮಾನ್ಯವಾಗಿ ಮಕ್ಕಳನ್ನ ಶಾಲೆ ಬಿಟ್ಟು ಕೆಲಸಕ್ಕೆ ಕಳಿಸ್ತಿರ್ತಾರೆ. ಅದೇ ಕೆಲವೊಂದು ಟೈಮು ಅನಿವಾರ್ಯ ಕಾರಣದಿಂದ ಮಕ್ಕಳನ್ನ ಯಾವುದೋ ಕಾರಣಾಂತರ ಬಾಲ್ಯ ವಿವಾಹ ಮಾಡ್ತಾ ಇರ್ತಾರೆ. ಹಲವಾರು ಕಾರಣಗಳಿರ್ತವೆ, ಅವ್ರಿಗೆ ಗೊತ್ತಿರತ್ತೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದೀನಿ ಅಂತೇಳಿ ಗೊತ್ತಿರತ್ತೆ. ಇದ್ದಾಗೂ ಹಲವಾರು ಕಾರಣಗಳಿರ್ತವೆ, ಅಲ್ಲಿ ಮಾಡ್ತಾ ಇರ್ತಾರೆ, ಅನಿವಾರ್ಯವಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ತಾವೇನಂತೀರಿ, ಇದು ಉಲ್ಲಂಘನೆ ಅಂತಂತೀರಾ?
ಖಂಡಿತವಾಗಿ ಇದು ಸಂಪೂರ್ಣವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ನಾವು ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತೇಳಿದರೆ, ಬಾಲ್ಯ ವಿವಾಹ ಆಗೋದಕ್ಕಿಂತಲೂ ಮುಂಚಿತವಾಗಿ ಹಳ್ಳಿಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಪೂಜಾರಿಗಳಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಒಂದನೆಯದು. ಇನ್ನು ಎರಡನೇದು, ಆ ಥರ ಗೊತ್ತಿದ್ದು ಮಾಡಿದಾಗ ಅವರ ಮೇಲೆ ಕೇಸ್ ದಾಖಲಾಗುತ್ತೆ. ಚೈಲ್ಡ್ ಲೇಬರ್ ಇಟ್ಟುಕೊಂಡ್ರೆ 20,000 ದಂಡ ಆಗುತ್ತೆ, ಬಾಲ್ಯ ವಿವಾಹ ಮಾಡಿದರೆ 2,00,000 ದಂಡ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ತಾವು ಕೇಳಬಹುದು. ಈಗಾಗಲೇ ರಾಯಚೂರಿನಲ್ಲಿ ಸುಮಾರು 78 ಪ್ರಕರಣಗಳು ದಾಖಲಾಗಿದ್ದಾವೆ ಬಾಲಕಾರ್ಮಿಕನ ಇಟ್ಕೊಂಡಿದ್ದಕ್ಕೆ. ಚೈಲ್ಡ್ ಮ್ಯಾರೇಜ್ ಬಗ್ಗೆ 6 ಪ್ರಕರಣಗಳು ದಾಖಲಾಗಿದ್ದಾವೆ. ಅವರು ಸದ್ಯದಲ್ಲೇ ಕೋರ್ಟಿಗೆ ಹೋಗ್ಬೋದು ಅಥವಾ ಜೈಲಿಗೆ ಹೋಗ್ಬೋದು. ಹಾಗಾಗಿ ಗೊತ್ತಿದ್ದು ಮಾಡಿದರೆ 2 ಅಪರಾಧ ಮಾಡಿದಂಗೆ. ಒಂದು ಮಗುವಿನ ಉಲ್ಲಂಘನೆ, ಇನ್ನೊಂದು ಕಾನೂನನ್ನು ಪಾಲಿಸದೇ ಇರುವುದು. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಮಗು ಕೆಲಸ ಮಾಡ್ತಾ ಇದ್ದಂತೆ ನಾವು ನೋಡಿ ಅದನ್ನು ಹೋದರೆ ಆ ಮಾಲೀಕ ಎಷ್ಟು ಅಪರಾಧ ಮಾಡಿದನೋ ಅಷ್ಟೇ ಅಪರಾಧ ನಾನು ಮಾಡಿದಾಗೆ. ಯಾಕಂದರೆ ಒಂದು ಕಾನೂನು ಉಲ್ಲಂಘನೆ ಆಗಿ ಅದನ್ನು ನೋಡಿ
ಹಾಗೆ ಹೋಗ್ತಾ ಇರ್ತೀವಿ,
ಹಾಗೆ ಹೋಗ್ತಕ್ಕಿರೋದು ಒಂದು ಉಲ್ಲಂಘನೆ ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ಕೇಸ್ ದಾಖಲಾಗಲಿಕ್ಕೆ ಅದಕ್ಕೆ ಸಹಕಾರ ಕೊಡಬೇಕಾಗತ್ತೆ. ಇನ್ನು ಹಳ್ಳಿಗಳಲ್ಲಿ ಬಹಳ ಮುಖ್ಯವಾಗಿ ಇಂಥ ಮಕ್ಕಳು ಕೆಲಸಕ್ಕೆ ಹೋದಾಗ ಅಥವಾ ಮದುವೆ ಮಾಡಿದಾಗ ಪ್ರಾರಂಭದಲ್ಲಿ ಈಗ ಅದನ್ನೀಗ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೆಕ್ರೆಟರಿ ಅವರು ನೋಡಲ್ ಆಫೀಸರ್ ಆಗಿದ್ದಾರೆ, ಹಾಗೂ ವಿಲೇಜ್ ಅಕೌಂಟನ್ನು ಚೈಲ್ಡ್ ಮ್ಯಾರೇಜನ್ನು ನಿಲ್ಲಿಸಲಿಕ್ಕೆ ನೋಡಲ್ ಆಫೀಸರ್ ಆಗಿದ್ದಾರೆ. ಯಾಕೆಂದರೆ ಚೈಲ್ಡ್ ಮ್ಯಾರೇಜ್ ಇಸೇನೆ ಒಂದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಅದನ್ನು ನಿಲ್ಲಿಸಲಿಕ್ಕೆ ಅವರಿಗೆ ತಿಳುವಳಿಕೆ ಕೊಟ್ಟು ಅವರ ಮೇಲೆ ಅಲ್ಲಿ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಆಗಬೇಕು. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಬಾಲ್ಯ ನಡೀತಾ ಇದೆ ಅಂತೇಳಿದ್ರೆ ಆ ವಿಲೇಜ್ ಅಕೌಂಟೆಂಟ್ಗೆ ಕಂಪ್ಲೇಂಟ್ ಕೊಡಬೇಕು. ಅದರ ಬಗ್ಗೆ ಅದರ ಎಲ್ಲರ ಹೆಸರನ್ನು ಗೌಪ್ಯವಾಗಿ ಇಡಲಾಗುತ್ತೆ ಮತ್ತು ಹೆಸರನ್ನು ಲೀಕ್ ಔಟ್ ಮಾಡಬಾರ್ದು ಅಂತಲೂ ಕೂಡ ಕಾನೂನಲ್ಲಿದೆ. ಹಾಗಾಗಿ ನಾವು ಯಾರೂ ಕೂಡ ಧೈರ್ಯವಾಗಿ ದೂರನ್ನು ಕೊಡಬಹುದು.
ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋದಲ್ಲಿ ಅಲ್ಲಿ ಕೆಲವೊಮ್ಮೆ ದೈಹಿಕ ಶಿಕ್ಷೆ ಕೆಲವೊಂದು ಇತ್ತೀಚೆಗೆ ಕಡಿಮೆ ಆಗಿದೆ. ಕೆಲವೊಂದು ಶಾಲೆಯಲ್ಲಿ ಮಕ್ಕಳು ಏನೋ ತಪ್ಪುಗಳನ್ನು ಮಾಡ್ತಾರೆ, ಪ್ರಕರಣಗಳಾಗ್ತವೆ, ಮಕ್ಕಳನ್ನ ಹೊಡೆಯೋದು ಅಂತೇಳಿ, ಇದಕ್ಕೆ ಏನಂತಿರ್ತಾವೆ?
ಓಕೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 2008 ಆಗಸ್ಟ್ನಲ್ಲಿ ಒಂದು 4 ಪುಟದ ವಿಶೇಷ ಸರ್ಕ್ಯುಲರ್ನ ಸೆಕ್ರೆಟರಿ,
ಈಗ ಹಿಂದಕ್ಕೆಲ್ಲ ಹೇಳ್ತಾ ಇದ್ರು ಶಿಕ್ಷಕರು ಹಳ್ಳಿಯಲ್ಲಿ ಹಿಂದೆ ಚಡಿ ಚಮಚಮ್ ವಿದ್ಯಾ ಘಮ್ ಘಮ್ ಅಂತೇಳಿ.
ಹೌದು, ಆದರೆ ಅದು ಈಗ ತಪ್ಪಾಗತ್ತೆ ಅದನ್ನು. ಆ ಥರ ಹೆಂಗಂದರೆ ಮಗುವಿಗೆ ಶಿಸ್ತಿನನ್ನು ಕಲಿಸುವ ನೆಪದಲ್ಲಿ, ಶಿಕ್ಷಣವನ್ನು ಕಲಿಸುವ ನೆಪದಲ್ಲಿ ಎಲ್ಲೋ ಒಂದು ಕಡೆ ಅವನಿಗೆ ಹೊಡೆಯುವುದು, ಬಡಿಯುವುದು, ಬೈಯುವುದು, ಬೈಗುಳಗಳನ್ನು ಕೊಟ್ಟಾಗ ಆ ಹೊಡೆದದ್ದು ಬಡದದ್ದು ಬೈಗುಳುಗಳು ಮನಸ್ಸು ಮಗುವಿನ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತವೆ ಹೊರತು ಆ ಕೊಟ್ಟ ಶಿಕ್ಷಣ ಉಳಿಯೋದಿಲ್ಲ. ಹಾಗಾಗಿ ಯಾವುದೇ ಮಗುವಿನ ಮೇಲೆ ಆಗತಕ್ಕಂಥ ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು ಶಿಕ್ಷೆ, ಅದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ. ಈಗಾಗಲೇ ಕರ್ನಾಟಕ ಸರ್ಕಾರ ನಾನು ಈಗಾಗಲೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಅದನ್ನು. 2008 ಆಗಸ್ಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಮಗುವಿನ ಮೇಲೆ ಆಗತಕ್ಕಂಥ ದೈಹಿಕ ಶಿಕ್ಷಣವನ್ನು ನಿಷೇಧ ಮಾಡಿದೆ. ಯಾವುದೇ ಶಿಕ್ಷಕರು ಕೂಡ ಅದನ್ನು ಕ್ರೈಮ್ ಅಂತ ಪರಿಗಣಿಸಿದೆ. ಅದನ್ನು IPC ಮತ್ತು CRPC ಒಳಗಡೆ, ಅಂದರೆ ಅತ್ಯಂತ ಕಠಿಣ ಶಿಕ್ಷೆ ಒಳಗಡೆ ತಂದಿದ್ದಾರೆ. ಉದಾಹರಣೆಗೆ ಒಂದು ಮಗುವಿಗೆ ಹೆಚ್ಚಿನ ನಮಗೆ ಇದು ನೋವಾಗ್ತದೆ ಇದನ್ನು ಹೇಳಲಿಕ್ಕೆ, ಸುಮಾರು 2,000 ಶಿಕ್ಷಕರ ಮೇಲೆ IPC ಪ್ರಕರಣಗಳು ದಾಖಲಾಗಿದೆ. ಅಂದರೆ ಮಗುವಿಗೆ ಹೊಡೆದಿರುವಂಥದ್ದು, ಬಡದಿರುವಂಥದ್ದು, ಲೈಂಗಿಕ ಶಿಕ್ಷೆ ಕೊಟ್ಟಿರತಕ್ಕಂಥದ್ದು, ಇದು ಕರ್ನಾಟಕದಲ್ಲಿ. ಯಾಕೆ ಅದಕ್ಕೋಸ್ಕರ ಸರ್ಕಾರ ಒಂಥರದ ನಾಚಿಕೆ ವಿಚಾರ, ಮಕ್ಕಳಿಗೆ ಹೊಡಿಬೇಡಿ ಬೈಬೇಡಿ ಅಂತೇಳಿ ಒಂದು ಸರ್ಕಾರ ಆದೇಶ ಹೊರಡಿಸುವ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತೇಳಿದರೆ ನಾವು ಮಕ್ಕಳನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾ ಇದ್ದೀವಿ? ಒಂದು ಆದೇಶ ಹೊರಡಿಸಬೇಕಾ? ಒಬ್ಬ ಶಿಕ್ಷಕರು ಮಕ್ಕಳಿಗೆ ಹೊಡಿಬೇಡಿ ಅಂತ ಹೇಳಬೇಕಾದ್ರೆ ಒಂದು ಆದೇಶ ಬೇಕಾ? ಮಕ್ಕಳನ್ನು ಪ್ರೀತಿಯಿಂದ ಸಾಕಿಸಬೇಕಾಗುತ್ತೆ. ಒಂದು ಮಗುವಿಗೆ ಓದ್ತಾ ಇಲ್ಲ, ಬರಿತಾ ಇಲ್ಲ ಅಂತೇಳಿದರೆ ಹೊಡೆಯೋದ್ರ ಮುಖಾಂತರ ಖಂಡಿತ ಸಾಧ್ಯ ಇಲ್ಲ. ನಂತರ ನೆಕ್ಸ್ಟು ಮರುದಿವಸ ಬೆಳಗ್ಗೆ ಆ ಟೀಚರ್ ಬಂದ ತಕ್ಷಣ ಇವರು ಓಡಿ ಹೋಗ್ತಾರೆ.
ಹೌದು,
ಅದರ ಪರವಾಗಿ ಅವಕಾಶ ಕೊಟ್ಟು ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಮಾಡಬೇಕು. ಹಾಗೆ ದೈಹಿಕ ಶಿಕ್ಷೆ ಕೊಡುವುದನ್ನು ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಲಿದೆ.
ಒಳ್ಳೆಯದು ರಾಘವೇಂದ್ರ ಭಟ್ ಅವರೇ, ಇದುವರೆಗೆ ಈ ಮಕ್ಕಳ ಉತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ಮಕ್ಕಳ ಹಕ್ಕುಗಳು ಅಂದರೆ ಏನು, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದರೆ ಏನು ಕಾನೂನು ರೀತಿ ಕ್ರಮಗಳನ್ನು ಆಗ್ತವೆ, ಜೊತೆಗೇ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಾರ್ವಜನಿಕರ ಪಾತ್ರ ಆಯಿತು, ತಂದೆ ತಾಯಿಯರ ಒಂದು ಪಾತ್ರ, ಸಾಮಾನ್ಯ ಪ್ರಜೆಯ ಪಾತ್ರ ಯಾವ ರೀತಿಯಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೇಳುಗರಿರ್ಬೋದು, ಎಲ್ಲ ಜನ ಈ ಒಂದು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಹೆಚ್ಚು ವಿಷಯವನ್ನು ತಿಳ್ಕೊಂಡು ಮಕ್ಕಳ ಹಕ್ಕುಗಳ ರಕ್ಷಣೆಯತ್ತ ದಾಪುಗಾಲ ಹಾಕಬೇಕು, ಮಕ್ಕಳಿಗೆ ಸಿಗ್ತಕ್ಕಂಥ ಎಲ್ಲ ಒಂದು ಅವಕಾಶಗಳನ್ನು ಒದಗಿಸಿಕೊಟ್ಟು ಅವರು ಉಜ್ವಲವಾಗಿ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಸಹಾಯ ಸಹಕಾರವನ್ನು ಮಾಡ್ತಾರೆ. ಏನಾದರೂ ಈ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಪತ್ತೆಯಾದರೆ ಸಮೀಪದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಬಿಟ್ಟು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಅವರು ಮುಂದಾಗ್ತಾರೆ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಇವತ್ತಿನ ಸರಣಿ ಕಾರ್ಯಕ್ರಮ ಮುಗಿಸೋಣ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಕೇಳುಗರ ಪರವಾಗಿ ತಮಗೆ ತುಂಬ ಧನ್ಯವಾದ. ನಮಸ್ಕಾರ.
ನಮಸ್ಕಾರ.
ಇವತ್ತಿನ ಸರಣಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿ ಇವೆ, ದಯವಿಟ್ಟು ಬರೆದುಕೊಳ್ಳಿ. ಮೊದಲನೇ ಪ್ರಶ್ನೆ, ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ತಂದಿದೆ, ಇಸ್ವಿ ಮತ್ತು ದಿನಾಂಕ ಬರೆಯಿರಿ. ಎರಡನೇ ಪ್ರಶ್ನೆ, ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ 4 ಪ್ರಮುಖ ಹಕ್ಕುಗಳು ಯಾವುವು? ಒಂದು ವಾರದ ಒಳಗೆ ನಿಮ್ಮ ಉತ್ತರವನ್ನ ನಮಗೆ ಬರೆದು ಕಳಿಸಿ. ನಿಮ್ಮ ಉತ್ತರವನ್ನ ಬರೆದು ಕಳಿಸುವ ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಕೇಂದ್ರ, ಮಂತ್ರಾಲಯ ರಸ್ತೆ, ರಾಯಚೂರು.
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಮಕ್ಕಳ ಮನೆಗೆ
ಇದುವರೆಗೆ ಮಕ್ಕಳ ಹಕ್ಕುಗಳ ಜಾರಿಗೆ 20ರ ಸಂಭ್ರಮದ ಅಂಗವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಸರಣಿ ಕಾರ್ಯಕ್ರಮ ಮಕ್ಕಳೋತ್ಸವ ಮೂಡಿಬಂತು.
ಮಕ್ಕಳ ಮನಸ್ಸುಗಳು ಬಾಳೆಯ ಎಲೆಯಂತೆ, ಮಕ್ಕಳ ಮನಸ್ಸುಗಳು.
ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ ರಚನೆ ಕೆ ರಾಘವೇಂದ್ರ ಭಟ್. ಸಂಯೋಜನಾ ಅಧಿಕಾರಿಗಳು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.
ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು.
ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ.